ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಅರ್ಪಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ 5ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಭಾಗದ ಮೊದಲ ಪತ್ರಿಕೆಯ 1ನೇ ಘಟಕವನ್ನು ಪಾಠ ಮಾಡುವವರು ಸಹಾಯಕ ಪ್ರಾಧ್ಯಾಪಕರಾದ ನರೇಂದ್ರ ಬಾಬು. ಈಗ ಕೇಳೋಣ 4ನೇ ಸಂಚಿಕೆ.
ಆತ್ಮೀಯ ವಿದ್ಯಾರ್ಥಿಗಳೇ, ಬಾನುಲಿ ಪಠ್ಯಬೋಧನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ರಾಜ್ಯಶಾಸ್ತ್ರ ವಿಷಯದ ಭಾರತ ಸಂವಿಧಾನ ಅಂತಕ್ಕಂತಹ ಪತ್ರಿಕೆಯ ಮುಂದುವರೆದಂತಹ ಭಾಗವಾಗಿ ಭಾರತದ ಏಕಾತ್ಮಕ ಸಂಯುಕ್ತತೆ ಮತ್ತು ಏಕಾತ್ಮತೆ ಅದರ ಬಗ್ಗೆ ವಿಷಯಗಳನ್ನು ಈ ಒಂದು ಅವಧಿಗಳಲ್ಲಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಭಾರತದ ಸಂವಿಧಾನವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರವನ್ನು ವಿಭಜಿಸುವುದರ ಮೂಲಕ ಸಂಯುಕ್ತ ಸರ್ಕಾರ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಆದರೂ ಸಂವಿಧಾನದ ಯಾವುದೇ ಭಾಗದಲ್ಲಿ ಸಂಯುಕ್ತ ವ್ಯವಸ್ಥೆ ಎಂಬ ಪದವನ್ನು ಬಳಕೆ ಮಾಡಿಲ್ಲ. ಸಂವಿಧಾನದ 1ನೇ ವಿಧಿಯು ಭಾರತವನ್ನು ರಾಜ್ಯಗಳ ಒಕ್ಕೂಟ ಎಂದು ವರ್ಣನೆ ಮಾಡಿದೆ. ಇದರಿಂದ ನಮಗೆ 2 ವಿಷಯಗಳು ಸ್ಪಷ್ಟವಾಗಿ ತಿಳಿದು ಬರುತ್ತವೆ. ಮೊದಲನೇದಾಗಿ, ಭಾರತದ ಸಂಯುಕ್ತ ವ್ಯವಸ್ಥೆಯು ಅಮೆರಿಕ ಸಂಯುಕ್ತ ಸಂಸ್ಥಾನದ ವ್ಯವಸ್ಥೆಯಂತೆ ಘಟಕಗಳ ನಡುವಣ ಒಪ್ಪಂದದ ಫಲವಾಗಿ ಅಸ್ತಿತ್ವಕ್ಕೆ ಬಂದಿಲ್ಲ ಎಂಬುದು. 2ನೇದಾಗಿ, ಒಕ್ಕೂಟ ಘಟಕಗಳಾದ ರಾಜ್ಯಗಳು ಒಕ್ಕೂಟ ಪದ್ಧತಿಯಿಂದ ಸಿಡಿದು ಹೊರಗೆ ಹೋಗುವ ಹಕ್ಕನ್ನು ಹೊಂದಿರುವುದಿಲ್ಲ ಎಂಬುದಾಗಿದೆ. ಹೀಗಾಗಿ ರಾಷ್ಟ್ರದ ಭದ್ರತೆ, ಸ್ಥಿರತೆ ಮತ್ತು ಏಕತೆಗೆ ವಿಚಿದ್ರಕಾರಿ ಶಕ್ತಿಗಳಿಂದ ಹಾಗೂ ರಾಜ್ಯಗಳ ಪ್ರತ್ಯೇಕತಾ ಮನೋಭಾವದಿಂದ ಭಂಗ ಬರಬಾರದೆಂಬ ಕಾರಣದಿಂದ ಉದ್ದೇಶಪೂರ್ವಕವಾಗಿಯೇ ಪ್ರಬಲ ಕೇಂದ್ರ ಸರ್ಕಾರವುಳ್ಳ ಸಂಯುಕ್ತ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಭಾರತದ ಸಂಯುಕ್ತ ವ್ಯವಸ್ಥೆಯು ಇತರೆ ರಾಷ್ಟ್ರಗಳಿಗಿಂತ ಭಿನ್ನವಾಗಿರುವುದರಿಂದ ಕೆಲವು ರಾಜಕೀಯ ತಜ್ಞರುಗಳು ಇದನ್ನು ನಿಜವಾದ ಸಂಯುಕ್ತ ವ್ಯವಸ್ಥೆ ಎಂದು ಒಪ್ಪಿಕೊಳ್ಳಲು ನಿರಾಕರಿಸಿದ್ದಾರೆ. ಅಂದರೆ ನಮ್ಮ ಸಂವಿಧಾನವು ಏಕಾತ್ಮಕ ಮತ್ತು ಸಂಯುಕ್ತ ವ್ಯವಸ್ಥೆಗಳ ಲಕ್ಷಣಗಳನ್ನು ಹೊಂದಿದೆ. ಈ ಏಕಾತ್ಮಕ ಮತ್ತು ಸಂಯುಕ್ತ ವ್ಯವಸ್ಥೆಯ 2 ಲಕ್ಷಣಗಳ ಸಮ್ಮಿಶ್ರಣಗಳನ್ನು ಹೊಂದಿರುವುದರಿಂದ ಇಂತಹ ಒಂದು ನಮ್ಮ ಭಾರತವನ್ನು ಅತ್ತ ಸಂಪೂರ್ಣವಾಗಿ ಏಕಾತ್ಮಕ ರಾಷ್ಟ್ರ ಅಂತಕ್ಕಂತಹ ಅರ್ಥಗಳಲ್ಲಿ ಘೋಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಇದು ಸಂಪೂರ್ಣವಾಗಿ ಸಂಯುಕ್ತ ಪದ್ಧತಿಯ ವ್ಯವಸ್ಥೆ ಅಂತಕ್ಕಂತಹ ಅರ್ಥಗಳಲ್ಲಿ ಘೋಷಣೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ. ಆದ್ದರಿಂದಾಗಿ KC Weir ಅಂತಕ್ಕಂತಹ ಒಬ್ಬ ರಾಜಕೀಯ ತಜ್ಞರು ಭಾರತವನ್ನು ಒಂದು ಅರೆ ಸಂಯುಕ್ತ ವ್ಯವಸ್ಥೆ ಎಂದು ಟೀಕಿಸಿದ್ದಾರೆ. KC Weir ಅಂತಕ್ಕಂತಹ ಒಬ್ಬ ರಾಜಕೀಯ ತಜ್ಞ ನಮ್ಮ ಭಾರತದ ಒಂದು ವ್ಯವಸ್ಥೆಯನ್ನ ಇದು ಸಂಪೂರ್ಣವಾಗಿ ಅತ್ತ ಏಕಾತ್ಮಕನೂ ಅಲ್ಲ, ಇತ್ತ ಸಂಯುಕ್ತ ವ್ಯವಸ್ಥೆಯೂ ಅಲ್ಲ ಅಂತಕ್ಕಂತಹ ಅರ್ಥಗಳಲ್ಲಿ ಇದನ್ನ ಅರೆ ಸಂಯುಕ್ತ ವ್ಯವಸ್ಥೆ ಅಂತಕ್ಕಂತಹ ಅರ್ಥಗಳಲ್ಲಿ ಟೀಕೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಭಾರತ ಒಂದು ರೀತಿಗಳಲ್ಲಿ ಏಕಾತ್ಮಕ ವ್ಯವಸ್ಥೆಯೂ ಕೂಡ ಹೌದು, ಮತ್ತೊಂದು ರೀತಿಗಳಲ್ಲಿ ಸಂಯುಕ್ತ ವ್ಯವಸ್ಥೆನೂ ಕೂಡ ಹೌದು ಅಂತಕ್ಕಂತಹ ಅರ್ಥಗಳಲ್ಲಿ ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಹೀಗಿದ್ದಾಗ ಏಕಾತ್ಮಕ ವ್ಯವಸ್ಥೆಯ ಲಕ್ಷಣಗಳು ಯಾವೆಲ್ಲ ರೀತಿಗಳಲ್ಲಿ ನಮಗೆ ಗೋಚರ ಆಗ್ತವೆ, ಹಾಗೆ ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳು ಯಾವೆಲ್ಲ ಅಂಶಗಳು ಇವೆ ಅನ್ನೋದ್ರ ಬಗ್ಗೆ ಹಾಗೆ ನಾವು ಗಮನಿಸ್ತಾ ಹೋದಾಗ ಏಕಾತ್ಮಕ ವ್ಯವಸ್ಥೆಯ ಲಕ್ಷಣಗಳು, ಭಾರತದ ರಾಜಕೀಯ ವ್ಯವಸ್ಥೆಯು ಅನೇಕ ರೀತಿಯ ಏಕಾತ್ಮಕವಾದ ಲಕ್ಷಣಗಳನ್ನು ಒಳಗೊಂಡಿದೆ. ಭಾರತದ ಸಂವಿಧಾನದಲ್ಲಿಯೇ ನಮಗೆ ಗೋಚರಾಗುವ ರೀತಿಗಳಲ್ಲಿ ಭಾರತವು ಭಾಗಶಃವಾಗಿ ಏಕಾತ್ಮಕ ರಾಷ್ಟ್ರವಾಗಿ ನಿರ್ಮಾಣ ಆಗುವಂತಹ ಒಂದು ವಿಷಯವನ್ನು ಸ್ಪಷ್ಟಪಡಿಸಿದೆ. ಆ ದೃಷ್ಟಿಕೋನದಲ್ಲಿ ಏಕಾತ್ಮಕ ವ್ಯವಸ್ಥೆಯ ಲಕ್ಷಣಗಳನ್ನು ನಾವು ಗಮನಿಸ್ತಾ ಹೋದಾಗ ನಮಗೆ ಗೋಚರಾಗುವಂತಹ ಒಂದು ಅಂಶಗಳಂದರೆ ಪ್ರಬಲ ಕೇಂದ್ರ ಸರ್ಕಾರ. ಪ್ರಬಲ ಕೇಂದ್ರ ಸರ್ಕಾರವು ಏಕಾತ್ಮಕ ವ್ಯವಸ್ಥೆಯ ಅತ್ಯಂತ ಪ್ರಮುಖವಾದಂತಹ ಲಕ್ಷಣವಾಗಿದೆ. ಅಂದರೆ ಕಾನೂನುಗಳನ್ನು ರಚನೆ ಮಾಡುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಹಾಗೆ ಸಮವರ್ತಿ ಪಟ್ಟಿಗಳನ್ನು ನಾವೇನು ಕಾಣ್ತಾ ಬರ್ತೀವಿ, ಈ ಕೇಂದ್ರ ಪಟ್ಟಿಯಲ್ಲಿರುವಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರಚನೆ ಮಾಡುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಕೊಡಲ್ಪಟ್ಟಿದ್ದರೆ ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯಗಳನ್ನು ಕಾನೂನುಗಳನ್ನು ಮಾಡುವಂತಹ ಒಂದು ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ಕೊಡಲಾಗಿದೆ. ಹಾಗೆ ಈ ಸಮವರ್ತಿ ಪಟ್ಟಿಯಲ್ಲಿರುವಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ಮಾಡುವಂತಹ ಅಧಿಕಾರವನ್ನು ಕೇಂದ್ರ ಮತ್ತು ರಾಜ್ಯಗಳಿಗೆ ಸಮಾನವಾಗಿ ಹಂಚಿಕೆ ಮಾಡಲಾಗಿರುತ್ತದೆ. ಇನ್ನೂ ಮುಂದುವರೆದು ನೋಡಿದಾಗ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಈ ಮೂರೂ ಪಟ್ಟಿಗಳಿಗೆ ಹೊರತಾಗಿರ್ತಕ್ಕಂತಹ ವಿಷಯಗಳನ್ನು ಗಮನಿಸಿದಾಗ ಅಂತಹ ವಿಷಯಗಳಿಗೂ ಕೂಡ ಕಾನೂನುಗಳನ್ನು ಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂವಿಧಾನದಲ್ಲಿ ಸ್ಪಷ್ಟಪಡಿಸಿದೆ. ಹೀಗೆ ಕೇಂದ್ರ ಪಟ್ಟಿಯಲ್ಲಿರುವಂತಹ ವಿಷಯಗಳನ್ನು ಕಾನೂನು ಮಾಡುವಂತಹ ಅಧಿಕಾರ ಕೇಂದ್ರಕ್ಕೆ ಕೊಡಲ್ಪಟ್ಟಿದ್ದರೆ, ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯಗಳಿಗೆ ಕಾನೂನುಗಳನ್ನು ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದ್ದೆ, ಆದರೆ ಅಂತಿಮವಾಗಿ ನೋಡಿದಾಗ ಕೇಂದ್ರ ಸರ್ಕಾರವೇ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಮತ್ತು ಈ ಮೂರೂ ಪಟ್ಟಿಗಳಿಗೆ ಹೊರತಾಗಿರ್ತಕ್ಕಂತಹ ವಿಷಯಗಳನ್ನೂ ಕೂಡ ಕಾನೂನು ಮಾಡುವಂತಹ ಅಧಿಕಾರ ಈ ಪ್ರಬಲವಾದಂತಹ ಕೇಂದ್ರ ಸರ್ಕಾರಕ್ಕಿದೆ. ಹಾಗಾಗಿಯೇ ಈ ನಮ್ಮ ಭಾರತದಲ್ಲಿ ಪ್ರಬಲವಾದಂತಹ ಕೇಂದ್ರ ಸರ್ಕಾರದ ರಚನೆಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ನಮ್ಮ ಭಾರತವನ್ನು ಏಕಾತ್ಮಕ ವ್ಯವಸ್ಥೆಯ ರಾಷ್ಟ್ರ ಹೇಳಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹೀಗೆ ನಮ್ಮ ರಾಷ್ಟ್ರದಲ್ಲಿ ಕೇಂದ್ರವು ಹೆಚ್ಚು ಪ್ರಬಲವಾಗಿರೋದ್ರಿಂದ, ಹೆಚ್ಚು ಶಕ್ತಿಯುತವಾಗಿರೋದ್ರಿಂದ, ಹೆಚ್ಚು ಅಧಿಕಾರವನ್ನು ಹೊಂದಿರೋದ್ರಿಂದ ಸಹಜವಾಗಿಯೇ ಈ ಒಂದು ಕೇಂದ್ರ ಸರ್ಕಾರ ಪ್ರಬಲತೆಯನ್ನು, ಪ್ರಾಬಲ್ಯವನ್ನು ಹೊಂದಿರುತ್ತೆ. ರಾಜ್ಯ ಸರ್ಕಾರಗಳು ಸಂವಿಧಾನಬದ್ಧವಾಗಿ ಅಧಿಕಾರವನ್ನು ಚಲಾಯಿಸದೇ ಇದ್ದಂತಹ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರದ ಪ್ರಭಾವ ಬೀರಿ ಆ ರಾಜ್ಯ ಸರ್ಕಾರಗಳನ್ನು ಸಂಪೂರ್ಣವಾಗಿ ವಿಸರ್ಜಿಸುವಂತಹ ರೀತಿಗಳಲ್ಲಿ ಕ್ರಮ ಕೈಗೊಳ್ಳುವಂತಹ ಅಧಿಕಾರನೂ ಕೂಡ ಕೇಂದ್ರ ಸರ್ಕಾರಕ್ಕಿದೆ. ಹೀಗೆ ನೋಡಿದಾಗ ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಕೇಂದ್ರ ಸರ್ಕಾರ ಪ್ರಬಲತೆಯನ್ನು, ಪ್ರಾಬಲ್ಯವನ್ನು, ಪ್ರಬಲವಾದಂತಹ ಅಧಿಕಾರವನ್ನು ಹೊಂದಿದೆ ಅಂತಕ್ಕಂತಹ ಅರ್ಥಗಳಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಹೀಗೆ ಕೇಂದ್ರ ಸರ್ಕಾರ ಹೆಚ್ಚು ಪ್ರಾಬಲ್ಯವನ್ನು, ಹೆಚ್ಚು ಅಧಿಕಾರವನ್ನು, ಹೆಚ್ಚು ಒಂದು ಬಲಿಷ್ಠತೆಯನ್ನು ಹೊಂದಿರೋದ್ರಿಂದ ಇದು ಏಕಾತ್ಮಕ ರಾಷ್ಟ್ರವಾಗಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದು. ಹಾಗಾಗಿ ಈ ಪ್ರಬಲ ಕೇಂದ್ರ ಸರ್ಕಾರ ಅಂತಕ್ಕಂತಹ ಅಂಶ ಏಕಾತ್ಮಕ ವ್ಯವಸ್ಥೆಯ ಒಂದು ಲಕ್ಷಣ ಅಂತಕ್ಕಂತಹ ಅರ್ಥಗಳಲ್ಲೇ ನಾವು ಹೇಳ್ಬೋದಾಗಿದೆ. ಹಾಗೆ ಮುಂದುವರೆದು ನೋಡಿದಾಗ ಏಕೈಕ ಸಂವಿಧಾನ, ವಿಶ್ವದ ಎಲ್ಲ ರಾಷ್ಟ್ರಗಳು ಒಂದಲ್ಲ ಒಂದು ರೀತಿಯಂತಹ ಸಂವಿಧಾನಗಳನ್ನು ಒಳಗೊಂಡಿರ್ತವೆ. ಅದರ ಜೊತೆಗೆ ಒಂದು ರಾಷ್ಟ್ರ ರಾಷ್ಟ್ರಕ್ಕೊಂದು ಸಂವಿಧಾನ, ರಾಜ್ಯಕ್ಕೊಂದು ಸಂವಿಧಾನ ಅಂತಕ್ಕಂತಹ ಅರ್ಥಗಳಲ್ಲೂ ಕೂಡ ಎರಡೆರಡು ಸಂವಿಧಾನಗಳನ್ನು ಒಳಗೊಂಡಿರ್ತಕ್ಕಂತಹ ಸಂದರ್ಭಗಳನ್ನು ಕೂಡ ಅಥವಾ ಸನ್ನಿವೇಶಗಳನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಉದಾಹರಣೆಗೆ ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ ಅಂತಕ್ಕಂತಹ ರಾಷ್ಟ್ರಗಳಲ್ಲಿ ಇವತ್ತಿಗೂ ಕೂಡ ಎರಡೆರಡು ಸಂವಿಧಾನಗಳನ್ನು, ಅಂದರೆ ರಾಷ್ಟ್ರಕ್ಕೊಂದು ಸಂವಿಧಾನ, ರಾಜ್ಯಕ್ಕೊಂದು ಸಂವಿಧಾನಗಳನ್ನು ನಾವು ಗಮನಿಸಬಹುದಾಗಿದೆ. ಆದರೆ ನಮ್ಮ ಭಾರತಕ್ಕೆ ಬಂದಾಗ ನಮ್ಮ ಭಾರತದಲ್ಲಿ ಕೇಂದ್ರಕ್ಕೊಂದು ಸಂವಿಧಾನ ಅಥವಾ ರಾಷ್ಟ್ರಕ್ಕೊಂದು ಸಂವಿಧಾನ, ರಾಜ್ಯಕ್ಕೊಂದು ಸಂವಿಧಾನ ಇಲ್ಲದೇ ಇರತಕ್ಕಂತಹ ಸಂದರ್ಭ, ಅದಕ್ಕೆ ಬದಲಿಯಾಗಿ ದೇಶಕ್ಕೆ ಒಂದೇ ಸಂವಿಧಾನವನ್ನು ರಚಿಸಿಕೊಂಡಿರ್ತಕ್ಕಂತಹ ಸಂದರ್ಭಗಳನ್ನು ನಾವು ಗಮನಿಸಬಹುದಾಗಿದೆ. ಹೀಗಾಗಿ ವಿಶ್ವದ ಎಲ್ಲ ರಾಷ್ಟ್ರಗಳಿಗಿಂತಹ ಭಾರತ ವಿಭಿನ್ನವಾಗಿದ್ದು ಇಲ್ಲಿ ಏಕೈಕ ಸಂವಿಧಾನವನ್ನು ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ರಾಜ್ಯಗಳಿಗೆ ಅಂತಹ ಒಂದು ಸಂವಿಧಾನಗಳನ್ನು ರಚನೆ ಮಾಡಿಕೊಳ್ಳುವಂತಹ ಅಧಿಕಾರವನ್ನು ಕೊಟ್ಟಿಲ್ಲ. ಹಾಗೆ ರಚನೆ ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟಿದ್ದೇ ಆದರೆ ರಾಷ್ಟ್ರ ಮಟ್ಟದ ಒಂದು ಅಧಿಕಾರದ ವಿಭಜನೆಯಾಗಿ ರಾಜ್ಯಗಳು ಕೂಡ ರಾಷ್ಟ್ರಗಳಾಗಿ ಪರಿವರ್ತನೆಗೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಅಂತಹ ಸಂವಿಧಾನದ ರಚನೆಗೆ ನಮ್ಮ ಭಾರತದಲ್ಲಿ ರಾಜ್ಯಗಳಿಗೆ ಅವಕಾಶ ಕೊಟ್ಟಿಲ್ಲದೇ ಇರತಕ್ಕಂತಹ ಸಂದರ್ಭ ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತಾ ಹೋಗುತ್ತೆ. ಹೀಗಾಗಿ ನಮ್ಮ ಭಾರತದಲ್ಲಿ ಏಕೈಕವಾದಂತಹ ಸಂವಿಧಾನ ಇದೆ. ಅಂತಹ ಏಕೈಕವಾದಂತಹ ಸಂವಿಧಾನ ಏಕಾತ್ಮಕ ವ್ಯವಸ್ಥೆಯ ಒಂದು ಲಕ್ಷಣ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದಾಗಿದೆ. ನಮ್ಮ ಭಾರತದಲ್ಲಿ ಅನೇಕ ರಾಜ್ಯಗಳಿದೂ ಕೂಡ ಆ ಅನೇಕ ರಾಜ್ಯಗಳು ಎಲ್ಲ ರಾಜ್ಯಗಳಿಗೂ ಕೂಡ ಸಮಾನವಾದಂತಹ ಸ್ಥಾನಮಾನ, ಸಮಾನವಾದಂತಹ ಒಂದು ಅಧಿಕಾರ, ಸಮಾನವಾದಂತಹ ಒಂದು ಅವಕಾಶಗಳನ್ನು ಎಲ್ಲವನ್ನೂ ಕೂಡ ಒದಗಿಸಿಕೊಟ್ಟಿದೆ. ಆದರೆ ಅಂತಹ ಒಂದು ರಾಜ್ಯಗಳಿಗೆ ಸಮಾನವಾಗಿ ಸಂವಿಧಾನಗಳನ್ನು ರಚನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ನಿಯಮಗಳನ್ನು ರಚಿಸ್ಕೋಬಹುದು, ಆದರೆ ಪ್ರತ್ಯೇಕವಾಗಿ ಸಂವಿಧಾನವನ್ನು ಹೊಂದಲಿಕ್ಕೆ ಕೂಡ ಅವಕಾಶ ಇಲ್ಲ. ಹೀಗೆ ಏಕೈಕವಾದಂತಹ ಸಂವಿಧಾನವನ್ನು ಭಾರತವು ಹೊಂದಿದೆ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದಾಗಿದೆ. ಇದು ಕೂಡ ಒಂದು ಏಕಾತ್ಮಕ ವ್ಯವಸ್ಥೆಯ ಒಂದು ಲಕ್ಷಣ ಅಂತಕ್ಕಂಥ ಅರ್ಥಗಳಲ್ಲಿ ಹೇಳ್ಬೋದು. ಮೂರನೇ ಒಂದು ಲಕ್ಷಣ ಅಂದರೆ ಏಕಾತ್ಮಕ ವ್ಯವಸ್ಥೆಯ ಲಕ್ಷಣಗಳಲ್ಲಿ ಮೂರನೇ ಒಂದು ಲಕ್ಷಣ ಅಂದರೆ ಸಾಮಾನ್ಯವಾಗಿ ಸಂಯುಕ್ತ ಪದ್ಧತಿ ವ್ಯವಸ್ಥೆಯಲ್ಲಿ ಕೇಂದ್ರದೊಂದಿಗೆ ರಾಜ್ಯ ಸರ್ಕಾರಗಳು ಸಹ ತಮ್ಮದೇ ಆದಂತಹ ಒಂದು ಪ್ರತ್ಯೇಕವಾದಂತಹ ಚುನಾವಣಾ ಆಯೋಗಗಳನ್ನು ರಚನೆ ಮಾಡಿಕೊಂಡಿರ್ತವೆ. ಎಲ್ಲ ಒಂದು ಸಂಯುಕ್ತ ವ್ಯವಸ್ಥೆಯ ರಾಷ್ಟ್ರಗಳಲ್ಲೂ ಸಹಜವಾಗಿ ಕೇಂದ್ರದಲ್ಲಿ ಮತ್ತು ರಾಜ್ಯಗಳಲ್ಲಿ ಪ್ರತ್ಯೇಕವಾದಂತಹ ಒಂದು ಚುನಾವಣಾ ಆಯೋಗವನ್ನು ರಚಿಸಿಕೊಂಡಿರೋದು ಅದು ಸಾಮಾನ್ಯವಾಗಿ ಗಮನಿಸ್ತಾ ಬರ್ತೀವಿ. ಆದರೆ ನಮ್ಮ ಭಾರತದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಒಂದೇ ಒಂದು ಚುನಾವಣಾ ಆಯೋಗವನ್ನು ಹೊಂದಿವೆ. ಈ ಚುನಾವಣಾ ಆಯೋಗವೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತಹ ಚುನಾವಣೆಗಳನ್ನು ನಡೆಸುವಂತಹ ಕಾರ್ಯವನ್ನು ಮಾಡ್ತವೆ. ಹಾಗೆ ನಮ್ಮ ರಾಜ್ಯಗಳ ಹಂತಗಳಲ್ಲಿ ಚುನಾವಣಾ ಆಯೋಗಗಳನ್ನು ಕಾಣಬಹುದಾಗಿದ್ದರೂ ಸಹವಾಗಿ ಅಂತಹ ಒಂದು ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗದ ನಿಯಂತ್ರಣಕ್ಕೆ ಒಳಪಟ್ಟು ನಿಬಂಧನೆಗೆ ಒಳಪಟ್ಟು ಕಾರ್ಯವನ್ನು ನಿರ್ವಹಿಸ್ತವೆ. ಆ ರಾಜ್ಯ ಚುನಾವಣಾ ಆಯೋಗಗಳು ಸ್ವತಂತ್ರವಾದಂತಹ ಚುನಾವಣಾ ಆಯೋಗಗಳಾಗಿರದೆ ನಿಯಂತ್ರಿತ ಚುನಾವಣಾ ಆಯೋಗಗಳಾಗಿವೆ. ಕೇಂದ್ರ ಚುನಾವಣಾ ಆಯೋಗ ಹೇಗೆ ಹೇಳುತ್ತೋ ಅದರ ಮಾರ್ಗದರ್ಶನದಂತೆ ಇವು ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗತ್ತೆ. ಹೀಗಾಗಿ ಭಾರತದಲ್ಲಿ ಏಕೈಕವಾದಂತಹ ಒಂದು ಚುನಾವಣಾ ಆಯೋಗವನ್ನು ನಾವು ಕಾಣ್ತಾ ಬರ್ತೀವಿ. ಇಂತಹ ಒಂದು ಏಕೈಕವಾದಂತಹ ಚುನಾವಣಾ ಆಯೋಗದ ಅಂಶವೂ ಕೂಡ ಏಕಾತ್ಮಕ ವ್ಯವಸ್ಥೆಯ ಲಕ್ಷಣವಾಗಿ ನಾವು ಗಮನಿಸ್ತಾ ಬರಬಹುದಾಗಿದೆ. ಹಾಗೆ ಮುಂದುವರೆದು ನೋಡಿದಾಗ ಮತ್ತೊಂದು ರೀತಿಯಂತಹ ಒಂದು ಲಕ್ಷಣ ಅಂದರೆ ಏಕ ಪೌರತ್ವ ಒನ್ ಸಿಟಿಜನ್ಶಿಪ್ ಅಂತ ಕರಿತೀವಿ. ಏಕ ಪೌರತ್ವ, ಪೌರತ್ವ ಅಂದರೆ ಒಂದು ರಾಷ್ಟ್ರದ ಪ್ರಜೆ ಹೊಂದಿರುವಂತಹ ಆ ರಾಷ್ಟ್ರದ ಒಂದು ಸದಸ್ಯತ್ವ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ತಾ ಬರ್ತೀವಿ. ಒಂದು ದೇಶದ ಒಬ್ಬ ಪ್ರಜೆ ಒಂದು ರಾಷ್ಟ್ರದ ಸದಸ್ಯತ್ವವನ್ನು ಹೊಂದಿದರೆ ಅದನ್ನು ನಾವು ಏಕ ಪೌರತ್ವ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದಾಗಿದೆ. ಅದಕ್ಕೆ ವಿರುದ್ಧವಾಗಿ ದ್ವಿಪೌರತ್ವ ಅಂದರೆ ಒಂದು ರಾಷ್ಟ್ರದ ಪ್ರಜೆ ಆ ರಾಷ್ಟ್ರದ ಸದಸ್ಯತ್ವ ಮತ್ತು ರಾಜ್ಯದ ಸದಸ್ಯತ್ವವನ್ನು ಎರಡನ್ನೂ ಕೂಡ ಒಳಗೊಂಡಿದ್ರೆ ಅದನ್ನು ನಾವು ದ್ವಿ ಸದಸ್ಯತ್ವ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದಾಗಿದೆ. ಹಾಗಿದ್ದಾಗ ನಮ್ಮ ಭಾರತದಲ್ಲಿ ಈ ಏಕಪೌರತ್ವವನ್ನು ಮಾತ್ರ ಕಾಣಲಿಕ್ಕೆ ಸಾಧ್ಯ ಇದೆ, ದ್ವಿಪೌರತ್ವವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಏಕಕಾಲದಲ್ಲಿ ಎರಡು ಕಡೆನೂ ಕೂಡ ಅವನು ಪೌರತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ರೀತಿಯಂತಹ ಒಂದು ಪೌರತ್ವವನ್ನು ಹೊಂದಿರುವಂತಹ ಸಂದರ್ಭಗಳನ್ನು ಕಾಣ್ತಾ ಬರ್ತೀವಿ. ಆದರೆ ಅಮೆರಿಕ ಹಾಗೂ ಸ್ವಿಟ್ಜರ್ಲೆಂಡ್ ಅಂತಕ್ಕಂತಹ ಒಂದು ಕೆಲವೊಂದು ರಾಷ್ಟ್ರಗಳಲ್ಲಿ ಇವತ್ತಿಗೂ ಕೂಡ ದ್ವಿಪೌರತ್ವವನ್ನು ನಾವು ಗಮನಿಸಬಹುದಾಗಿದೆ. ಅಲ್ಲಿ ರಾಷ್ಟ್ರದ ಒಂದು ಸದಸ್ಯತ್ವ ಪೌರತ್ವ, ರಾಜ್ಯದ ಒಂದು ಪೌರತ್ವವನ್ನು, ಎರಡೆರಡು ರೀತಿಯ ಪೌರತ್ವಗಳನ್ನು ಇವತ್ತಿಗೂ ಕೂಡ ಅಲ್ಲಿ ನಾವು ಗಮನಿಸಬಹುದಾಗಿದೆ. ಸೊ ಅಂತಹ ಒಂದು ದ್ವಿಪೌರತ್ವ ವ್ಯವಸ್ಥೆಯನ್ನು ಅಮೆರಿಕ ಮತ್ತು ಸ್ವಿಟ್ಜರ್ಲೆಂಡ್ಗಳಲ್ಲಿ ನಾವು ಕಾಣಬಹುದಾಗಿದೆ. ಈ ಏಕ ಪೌರತ್ವ ಅಂತಕ್ಕಂತಹ ಒಂದು ಅಂಶಗಳು ಕೂಡ ಏಕಾತ್ಮಕ ವ್ಯವಸ್ಥೆಯ ಒಂದು ಲಕ್ಷಣವಾಗಿ ನಾವಿಲ್ಲಿ ನೋಡಬಹುದಾಗಿದೆ. ಹಾಗೆ ಮುಂದುವರೆದು ನೋಡ್ತಕ್ಕಂತಹ ಮತ್ತೊಂದು ರೀತಿಯ ಅಂಶಗಳು ಅಂತ ಹೇಳಿದ್ರೆ, ಏಕಾತ್ಮಕ ವ್ಯವಸ್ಥೆಯ ಅಂಶಗಳಂದ್ರೆ ಅಥವಾ ಲಕ್ಷಣಗಳಂದ್ರೆ ಅಖಿಲ ಭಾರತೀಯ ಸೇವೆಗಳು. ಅಖಿಲ ಭಾರತೀಯ ಸೇವೆಗಳು ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ IAS, IPS, IFS, IMS, IES, ಸೊ ಇವೆಲ್ಲವೂ ಕೂಡ ನಾವು ಅಖಿಲ ಭಾರತೀಯ ಸೇವೆಗಳು, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಅಖಿಲ ಭಾರತೀಯ ಸೇವೆಗಳು ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ತಾ ಬರ್ತೀವಿ. ಭಾರತದಲ್ಲಿ ಈ IAS, IPS, IFS, IMS, ಸೊ ಇಂತಹ ಇವೆಲ್ಲವೂ ಕೂಡ ಇವೆಲ್ಲ ಅಖಿಲ ಭಾರತೀಯ ಸೇವೆಗಳಾಗಿದ್ದು, ಈ ಸೇವೆಗಳಿಗೆ ಸೂಕ್ತ ಅಭ್ಯರ್ಥಿಗಳನ್ನು ಭರ್ತಿ ಮಾಡಿಕೊಳ್ಳುವಂತಹ ಕೆಲಸವನ್ನ ಅಥವಾ ನೇಮಕ ಮಾಡಿಕೊಳ್ಳುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತೆ. ಕೇಂದ್ರ ಸರ್ಕಾರ ಇಂತಹ ಅಖಿಲ ಭಾರತೀಯ ಸೇವೆಗಳಿಗೆ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡು ಹಾಗೆ ನೇಮಕ ಮಾಡಿಕೊಂಡಂತಹ ಅಭ್ಯರ್ಥಿಗಳನ್ನು, ಸೂಕ್ತ ಅಭ್ಯರ್ಥಿಗಳನ್ನು ರಾಜ್ಯಗಳಿಗೆ ನಿಯೋಜನೆ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ರಾಜ್ಯಗಳಿಗೆ ನಿಯೋಜಿಸುತ್ತೆ ಅಥವಾ ರಾಜ್ಯಗಳಿಗೆ ನೇಮಕ ಮಾಡುತ್ತೆ ಈ ಒಂದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ನೇಮಕ ಮಾಡಿಕೊಂಡು ರಾಜ್ಯಗಳಿಗೆ ನಿಯೋಜನೆ ಮಾಡಿದ್ಮೇಲೆ ಆ ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂತಹ ಒಬ್ಬ ಅಖಿಲ ಭಾರತೀಯ ಸೇವಾ ಅಧಿಕಾರಿ ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂತಹ ರಾಜ್ಯದ ನಿಯಂತ್ರಣಕ್ಕೆ ಒಳಪಡದೆ ಅವನು ನೇರವಾಗಿ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡ್ತಾನೆ. ಕೇಂದ್ರ ಸರ್ಕಾರವೇ ಸಂಪೂರ್ಣವಾಗಿ ಅಂತಹ ಒಂದು ಅಖಿಲ ಭಾರತೀಯ ಸೇವೆಯ ಸಿಬ್ಬಂದಿಗಳಿಗೆ ವೇತನವನ್ನು ಕೊಡುವಂತಹ ಕೆಲಸ, ಹಲವಾರು ರೀತಿಯಂತಹ ಸೌಲಭ್ಯಗಳನ್ನ ಕೊಡುವಂತಹ ಕೆಲಸ, ಸೌಕರ್ಯಗಳನ್ನು ಕೊಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಹೋಗುತ್ತೆ. ಹೀಗಾಗಿ ಅಖಿಲ ಭಾರತೀಯ ಸೇವೆಗಳನ್ನು ನೇಮಕ ಮಾಡಿಕೊಳ್ಳುವಂತಹ ಕೆಲಸ, ನಿಯಂತ್ರಣ ಮಾಡಿಕೊಳ್ಳುವಂತಹ ಕೆಲಸ, ಅವ್ರಿಗೆ ಸಂಪೂರ್ಣವಾಗಿ ನಿರ್ವಹಣೆ ಮಾಡುವಂತಹ ಒಂದು ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಹೊತ್ತಿರೋದ್ರಿಂದ ಇದು ಸಂಪೂರ್ಣವಾಗಿ ಇದು ಏಕಾತ್ಮಕ ಒಂದು ವ್ಯವಸ್ಥೆಯ ಒಂದು ಅಂಶ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಬಹುದಾಗಿದೆ. ಈ ಒಂದು ಕೇಂದ್ರ ಸರ್ಕಾರವೇ ಈ ಎಲ್ಲ ಒಂದು ಪ್ರಕ್ರಿಯೆಗಳನ್ನ ನಡೆಸುವುದರ ಮೂಲಕವಾಗಿ ಇಲ್ಲಿ ಕೇಂದ್ರ ಸರ್ಕಾರ ಪ್ರಬಲವಾದಂತಹ ಒಂದು ಅಧಿಕಾರವನ್ನ ಹೊಂದಿದೆ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಈ ಅಂಶವು ಕೇಂದ್ರವನ್ನ ಇನ್ನೂ ಹೆಚ್ಚು ಪ್ರಬಲಗೊಳಿಸುವುದರ ಮೂಲಕವಾಗಿ ಭಾರತವನ್ನ ಏಕಾತ್ಮಕ ರಾಷ್ಟ್ರವನ್ನಾಗಿ ಪರಿವರ್ತಿಸ್ತಾ ಇದೆ. ಏಕಾತ್ಮಕ ರಾಷ್ಟ್ರವನ್ನಾಗಿ ಅದನ್ನ ಪರಿವರ್ತನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದೆ. ಹೀಗೆ ಅಖಿಲ ಭಾರತೀಯ ಸೇವೆಗಳು ಅಂತಕ್ಕಂತಹ ಒಂದು ಅಂಶನು ಕೂಡ ಏಕಾತ್ಮಕ ವ್ಯವಸ್ಥೆಯ ಮತ್ತೊಂದು ಲಕ್ಷಣಗಳಾಗಿ ನಾವಿಲ್ಲಿ ಗಮನಿಸಬಹುದು. ಮುಂದುವರೆದು ನೋಡಾಗ ರಾಷ್ಟ್ರಾಧ್ಯಕ್ಷರ ಆಡಳಿತ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಎಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ತಾ ಬರ್ತೀವಿ. ರಾಷ್ಟ್ರಾಧ್ಯಕ್ಷರ ಆಡಳಿತ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿ, ಈ ಮೂರೂ ಶಬ್ದಗಳು ಒಂದೇ ಅರ್ಥವನ್ನು ಕೊಡ್ತವೆ. ಸಂವಿಧಾನದ 356ನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಆಳ್ವಿಕೆಯನ್ನ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ವಿಧಿಸುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಕೇಂದ್ರ ಸರ್ಕಾರವು ಈ 356ನೇ ವಿಧಿಗನುಗುಣವಾಗಿ ಸಂಬಂಧಪಟ್ಟಂತಹ ರಾಜ್ಯಗಳಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಅಥವಾ ಅಂತಹ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಘೋಷಿಸುವಂತಹ ಅಧಿಕಾರವನ್ನ ಹೊಂದಿದೆ. ಸಾಮಾನ್ಯವಾಗಿ ಒಂದು ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದು ಬಿದ್ದಾಗ ಅಥವಾ ಆ ರಾಜ್ಯ ಕೇಂದ್ರ ಸರ್ಕಾರದ ಆದೇಶಗಳನ್ನ ಆಜ್ಞೆಗಳನ್ನ ಪಾಲನೆ ಮಾಡದೇ ಇದ್ದಾಗ ಅಥವಾ ಆ ರಾಜ್ಯ ಸಂವಿಧಾನಬದ್ಧವಾಗಿ ಕರ್ತವ್ಯವನ್ನ ನಿರ್ವಹಿಸದೇ ಇದ್ದಂತಹ ಸಂದರ್ಭಗಳಲ್ಲಿ ಈ ಮೂರೂ ಕಾರಣಗಳನ್ನ ಆಧಾರವನ್ನಾಗಿಟ್ಟುಕೊಂಡು ಕೇಂದ್ರ ಸರ್ಕಾರವು ಆ ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಬಹುದಾಗಿದೆ. ಹೀಗೆ ಒಂದು ರಾಜ್ಯದ ಮೇಲೆ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಿದ್ದೇ ಆದರೆ ಆಗ ಆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಸರ್ಜನೆ ಆಗುತ್ತೆ, ಸಂಪೂರ್ಣವಾಗಿ ಅದು ಬಿದ್ದು ಹೋಗುತ್ತೆ. ಆ ರಾಜ್ಯ ಸರ್ಕಾರವನ್ನು ಸಂಪೂರ್ಣವಾಗಿ ವಿಸರ್ಜಿಸಿ ಆ ರಾಜ್ಯ ಸರ್ಕಾರವನ್ನು ರಾಷ್ಟ್ರಪತಿಗಳ ಒಂದು ಆಳ್ವಿಕೆಯ ಹೆಸರಲ್ಲಿ ಕೇಂದ್ರ ಸರ್ಕಾರ ತನ್ನ ಆಡಳಿತವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಮುಂದಾಗ್ತಾ ಹೋಗುತ್ತೆ. ಹೀಗೆ ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರದ ಒಂದು ಪ್ರಬಲವಾದಂತಹ ಒಂದು ಅಧಿಕಾರವನ್ನು ಚಲಾಯಿಸುವುದರ ಮೂಲಕವಾಗಿ ಆ ರಾಜ್ಯಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರ ತನ್ನ ಒಂದು ದಂಡವನ್ನು ಅಥವಾ ದಂಡದ ಪ್ರಭಾವವನ್ನು ಬೀರೋದ್ರ ಮೂಲಕವಾಗಿ ತನ್ನ ಸೇಡನ್ನು ತೀರಿಸಿಕೊಳ್ಳುವಂತಹ ಕೆಲಸಕ್ಕೆ ಅದು ಮುಂದಾಗ್ತಾ ಹೋಗುತ್ತೆ. ಹೀಗೆ ಕೇಂದ್ರವು ತನ್ನ ಇಚ್ಛೆಗನುಗುಣವಾಗಿ ವರ್ತಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಸೊ ಇದು ಎಲ್ಲೋ ಒಂದು ಕಡೆ ಏಕಾತ್ಮಕ ವ್ಯವಸ್ಥೆಯ ಒಂದು ಲಕ್ಷಣ ಅಥವಾ ಅಂಶ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದಾಗಿದೆ. ಹೀಗೆ ರಾಷ್ಟ್ರಾಧ್ಯಕ್ಷರ ಒಂದು ಆಡಳಿತ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿ, ಸೊ ಇದು ಕೂಡ ಏಕಾತ್ಮಕ ವ್ಯವಸ್ಥೆಯ ಮತ್ತೊಂದು ಅಂಶವಾಗಿದೆ. ಹಾಗೆ ಮುಂದುವರೆದು ನೋಡಿದಾಗ ಮತ್ತೊಂದು ಅಂಶ ಅಂದ್ರೆ ತುರ್ತು ಪರಿಸ್ಥಿತಿಯ ಅಧಿಕಾರಗಳು. ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುವಂತಹ ಅಧಿಕಾರ ರಾಷ್ಟ್ರಪತಿಯವರಿಗೆ ಇದೆ. ರಾಷ್ಟ್ರಪತಿಯವರಿಗೆ ಆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುವಂತಹ ಅಧಿಕಾರ ಇದ್ರೂ ಸಹ ಹಾಗೆ ಘೋಷಣೆ ಮಾಡಿ ಅಂತಕ್ಕಂತಹ ಅರ್ಥಗಳಲ್ಲಿ ಒತ್ತಡ ಇರುವಂತಹ ಒಂದು ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಹೋಗುತ್ತೆ. ಕೇಂದ್ರ ಸರ್ಕಾರದ ಒಂದು ಸಲಹೆ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಇಂತಹ ತುರ್ತು ಪರಿಸ್ಥಿತಿಗಳನ್ನ ಘೋಷಣೆ ಮಾಡ್ತಾರೆ. ಹಾಗೆ ಈ ರಾಷ್ಟ್ರಾಧ್ಯಕ್ಷರು ಭಾರತದಾದ್ಯಂತ ಅಥವಾ ಭಾರತದ ಯಾವುದೇ ಭಾಗದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸುವಂತಹ ಅಧಿಕಾರವನ್ನ ಹೊಂದಿದ್ದಾರೆ. ಸಂವಿಧಾನದ 352ನೇ ವಿಧಿಯ ಪ್ರಕಾರವಾಗಿ ಘೋಷಿಸಲಾಗುವಂತಹ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಂತೂ ಭಾರತದ ಸಂಯುಕ್ತ ವ್ಯವಸ್ಥೆಯು ಸಂಪೂರ್ಣವಾಗಿ ಏಕಾತ್ಮಕ ವ್ಯವಸ್ಥೆಯ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದಾಗ ಇಂತಹ ಸಂದರ್ಭಗಳಲ್ಲಿ ರಾಷ್ಟ್ರದಲ್ಲಿರ್ತಕ್ಕಂತಹ ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡ ತಮ್ಮ ಪ್ರಾಬಲ್ಯವನ್ನ ಕಡಿಮೆ ಮಾಡಿಕೊಂಡು ಕೇಂದ್ರಕ್ಕೆ ಹೆಚ್ಚು ಅಧಿಕಾರವನ್ನು ಕೊಡಬೇಕಾಗತ್ತೆ. ಹೀಗೆ ಭಾರತದ ಸಂಯುಕ್ತ ವ್ಯವಸ್ಥೆಯು ಸಂಪೂರ್ಣವಾಗಿ ಏಕಾತ್ಮಕ ವ್ಯವಸ್ಥೆಯಾಗಿ ಪರಿವರ್ತನೆ ಆಗುವಂತಹ ಸಂದರ್ಭಗಳನ್ನು ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ನಮಗೆ ಗೋಚರ ಆಗ್ತಾ ಹೋಗುತ್ತೆ. ಹಾಗಾಗಿ ಇಂತಹ ಒಂದು ಅಂಶವನ್ನು ನೋಡಿದಾಗ, ಇಂತಹ ಅಂಶಗಳನ್ನು ನಾವು ಗಮನಿಸಿದಾಗ ಭಾರತವು ಒಂದು ಏಕಾತ್ಮಕ ರಾಷ್ಟ್ರವಾಗಿ ರಚನೆ ಆಗಿದೆ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಹೀಗೆ ಇನ್ನೂ 10 ಹಲವು ಅಂಶಗಳನ್ನು ಆಧಾರವನ್ನಾಗಿಟ್ಟುಕೊಂಡು ಭಾರತ ಏಕಾತ್ಮಕ ವ್ಯವಸ್ಥೆಯ ಅಂಶಗಳನ್ನು ಅಥವಾ ಭಾರತ ಏಕಾತ್ಮಕ ವ್ಯವಸ್ಥೆಯ ಆಡಳಿತವನ್ನು ಹೊಂದಿದೆ ಅಂತಕ್ಕಂತಹ ಅರ್ಥಗಳಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ ಇದೆ. ಇದರ ಜೊತೆಗೆ ಭಾರತದ ಒಂದು ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳ ಬಗ್ಗೆ ನಾವು ಹಾಗೆ ಗಮನ ಹರಿಸ್ತಾ ಹೋದ ಹಾಗೆ ಭಾರತವು ಹಲವಾರು ರೀತಿಯ ಏಕಾತ್ಮಕ ವ್ಯವಸ್ಥೆಯ ಲಕ್ಷಣಗಳನ್ನು ಹೊಂದಿರುವ ಹಾಗೆ ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳನ್ನು ಕೂಡ ಹೊಂದಿದೆ. ಅಂತಹ ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳ ಬಗ್ಗೆ ಹಾಗೆ ಗಮನಿಸ್ತಾ ಹೋದಾಗೆ ಮೊದಲನೇ ಒಂದು ಲಕ್ಷಣ ಲಿಖಿತ ಸಂವಿಧಾನ. ಬಹುಶಃ ಕಳೆದ ಒಂದು ಅವಧಿಗಳಲ್ಲಿ ನಾವು ತಿಳಿದುಕೊಂಡ ಹಾಗೆ ಲಿಖಿತ ಸಂವಿಧಾನವನ್ನ ನಮ್ಮ ಸಂವಿಧಾನ ಒಳಗೊಂಡಿದೆ. ಈ ಲಿಖಿತ ಸಂವಿಧಾನ ಅಂತಕ್ಕಂತಹ ಅಂಶ ಸಂಯುಕ್ತ ವ್ಯವಸ್ಥೆಯ ಲಕ್ಷಣವಾಗಿ ನಾವು ಸ್ಪಷ್ಟಪಡಿಸಬಹುದು. ಲಿಖಿತ ಸಂವಿಧಾನ ಅಂದ್ರೆ ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಒಂದು ರಾಷ್ಟ್ರದ ನೀತಿ ನಿಯಮಗಳನ್ನ, ಕಾನೂನುಗಳನ್ನ, ಕಟ್ಟಳೆಗಳನ್ನ, ನಿಬಂಧನೆಗಳನ್ನ, ನಿಯಮಗಳನ್ನ, ಕಟ್ಟುಪಾಡುಗಳನ್ನ ಸಂಪೂರ್ಣವಾಗಿ ಬರವಣಿಗೆಯ ರೂಪದಲ್ಲಿ ದಾಖಲಿಸಿರುವಂತಹ ಒಂದು ವ್ಯವಸ್ಥೆ, ಲಿಖಿತವಾಗಿ ದಾಖಲಿಸಿರ್ತಕ್ಕಂತಹ ಒಂದು ಮೊತ್ತ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದು. ಭಾರತದ ಆಡಳಿತ ವ್ಯವಸ್ಥೆಯ ಅಥವಾ ಸಂಯುಕ್ತ ವ್ಯವಸ್ಥೆಯ ಮೊಟ್ಟ ಮೊದಲ ಲಕ್ಷಣ ಅಂದ್ರೆ ಈ ಲಿಖಿತ ಸಂವಿಧಾನವೇ ಆಗಿದೆ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದು. ಅದರಲ್ಲಿ ಭಾರತದ ಸಂವಿಧಾನದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರಚನೆ, ಅಧಿಕಾರ ಮತ್ತು ಕಾರ್ಯಗಳು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವಣ ಸಂಬಂಧ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇವುಗಳ ಕಾರ್ಯಗಳನ್ನು, ಇವುಗಳ ಪ್ರಮುಖ ಅಂಶಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ವಿವರಗಳನ್ನು ಲಿಖಿತವಾಗಿ ದಾಖಲಿಸಿರಲಾಗಿದೆ. ಹಾಗಾಗಿ ಈ ನಮ್ಮ ಭಾರತದ ಸಂವಿಧಾನ ಸಂಪೂರ್ಣವಾಗಿ ಲಿಖಿತ ಸಂವಿಧಾನವಾಗಿರೋದ್ರಿಂದ ಇದೊಂದು ಸಂಯುಕ್ತ ವ್ಯವಸ್ಥೆಯ ಲಕ್ಷಣವಾಗಿ ಇದು ಗೋಚರ ಆಗ್ತಾ ಹೋಗುತ್ತೆ. ಲಿಖಿತ ಸಂವಿಧಾನ ಅಂತಕ್ಕಂತಹ ಒಂದು ಅಂಶ ಸಂಯುಕ್ತ ವ್ಯವಸ್ಥೆಯ ಲಕ್ಷಣವಾಗಿರೋದ್ರಿಂದ ನಮ್ಮ ಭಾರತವು ಒಂದು ಸಂಯುಕ್ತ ವ್ಯವಸ್ಥೆಯ ರಾಷ್ಟ್ರ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಎರಡನೇ ಒಂದು ರೀತಿಯ ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳಂದರೆ ದ್ವಿ ಸರ್ಕಾರ ಪದ್ಧತಿ. ಸರಳವಾಗಿ ನೋಡ್ತಾ ಹೋದಾಗ ಕೇಂದ್ರ ಹಾಗೂ ರಾಜ್ಯ ಹಂತಗಳಲ್ಲಿ ಅಥವಾ ರಾಷ್ಟ್ರದ ಹಂತಗಳಲ್ಲಿ ಅಥವಾ ರಾಜ್ಯಗಳ ಹಂತಗಳಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳನ್ನು ಹೊಂದಿರುವಂತಹ ವ್ಯವಸ್ಥೆಯನ್ನೇ ನಾವು ದ್ವಿ ಸರ್ಕಾರ ಪದ್ಧತಿ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಸಂಯುಕ್ತ ಪದ್ಧತಿಯನ್ನು ಹೊಂದಿರುವ ಇತರೆ ರಾಷ್ಟ್ರಗಳಲ್ಲಿರುವಂತೆ ಭಾರತದಲ್ಲೂ ಕೂಡ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಸ್ತಿತ್ವ ಇದೆ. ಹೀಗಿರುವಂತಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಂದು ಅಸ್ತಿತ್ವವನ್ನೇ ದ್ವಿ ಸರ್ಕಾರ ಪದ್ಧತಿ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ತಾ ಬರ್ತೀವಿ. ಹಾಗೆಯೇ ಕೇಂದ್ರದಲ್ಲಿ ಯಾವ ರೀತಿಯ ಸರ್ಕಾರವನ್ನು ಹೊಂದಿದೆಯೋ ಅದೇ ರೀತಿ ಇಡೀ ರಾಷ್ಟ್ರಾದ್ಯಂತ ಹಲವಾರು ನಾವು ರಾಜ್ಯಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅಂತಹ ಎಲ್ಲ ರಾಜ್ಯಗಳು ಕೂಡ ರಾಜ್ಯದ ಹಂತಗಳಲ್ಲಿ ರಾಜ್ಯ ಸರ್ಕಾರಗಳನ್ನು ರಚಿಸ್ಕೊಂಡಿರ್ತವೆ. ಇಂತಹ ಒಂದು ರಾಜ್ಯ ಸರ್ಕಾರಗಳು ಸ್ವತಂತ್ರವಾಗಿ ತಮ್ಮ ಒಂದು ಸರ್ಕಾರವನ್ನು ರಚಿಸಿಕೊಂಡು ಆಡಳಿತವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇರ್ತವೆ. ಇಂತಹ ಒಂದು ಸನ್ನಿವೇಶವನ್ನು ಸಂಯುಕ್ತ ವ್ಯವಸ್ಥೆಯ ರಾಷ್ಟ್ರಗಳಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಇದೆ. ಹೀಗಿದ್ದಾಗ ಇಂತಹ ಒಂದು ದ್ವಿ ಸರ್ಕಾರ ಪದ್ಧತಿಗಳನ್ನು ನಾವು ಎಲ್ಲೆಲ್ಲಿ ಕಾಣ್ತಾ ಬರ್ತೀವೋ ಆ ಎಲ್ಲ ರಾಷ್ಟ್ರಗಳು ಕೂಡ ಸಂಯುಕ್ತ ಪದ್ಧತಿಯ ವ್ಯವಸ್ಥೆಗಳನ್ನು ಅಳವಡಿಸಿಕೊಂಡಿದ್ದೇವೆ ಅಂತಕ್ಕಂತಹ ಅರ್ಥಗಳಲ್ಲಿ ನಮಗೆ ನಿರ್ದಿಷ್ಟಪಡಿಸ್ಕೋಬಹುದು. ಹಾಗಿದ್ದಾಗ ಭಾರತವನ್ನು ಕೂಡ ಒಂದು ಸಂಯುಕ್ತ ವ್ಯವಸ್ಥೆಯ ರಾಷ್ಟ್ರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಮೂರನೇ ಒಂದು ಸಂಯುಕ್ತ ವ್ಯವಸ್ಥೆಯ ಒಂದು ಲಕ್ಷಣ ಅಂದ್ರೆ ಅಧಿಕಾರದ ವಿಭಜನೆ. ಕಾನೂನುಗಳನ್ನು ರಚಿಸುವುದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರದ ವಿಭಜನೆಯನ್ನ ಭಾರತದಲ್ಲಿ ಕಾಣಬಹುದಾಗಿದೆ. ಅದು ಹೇಗಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಗಳು ಯಾವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರಚನೆ ಮಾಡಲಿಕ್ಕೆ ಅವಕಾಶ ಇದೆ, ರಾಜ್ಯ ಸರ್ಕಾರಗಳು ಯಾವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರಚನೆ ಮಾಡುವಂಥದಕ್ಕೆ ಸಂಬಂಧಪಟ್ಟಂತೆ ಅವಕಾಶ ಇದೆ, ಹಾಗೆ ಇನ್ನೂ ಹಲವಾರು ವಿಷಯಗಳನ್ನು ಯಾರು ಕಾನೂನುಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಅಧಿಕಾರದ ವಿಭಜನೆಯನ್ನು ಇಲ್ಲಿ ಮಾಡೋದನ್ನು ಕಾಣ್ತಾ ಬರ್ತೀವಿ. ಅದಕ್ಕನುಗುಣವಾಗಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತಕ್ಕಂತಹ ಮೂರು ಪಟ್ಟಿಗಳನ್ನು ವಿಭಜಿಸಿ ಯಾರು ಯಾವ ಅಧಿಕಾರವನ್ನು ಚಲಾಯಿಸಬೇಕು ಅನ್ನುವಂತಹ ಒಂದು ಅಧಿಕಾರದ ವಿಭಜನೆಯನ್ನು ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಇಲ್ಲಿ ತಿಳಿಸಿಕೊಳ್ಳಲಾಗಿದೆ. ಅಂದರೆ ಕೇಂದ್ರ ಪಟ್ಟಿಯಲ್ಲಿರುವಂತಹ ವಿಷಯಗಳನ್ನು ಕಾನೂನು ಮಾಡುವಂತಹ ಅಧಿಕಾರ ಕೇಂದ್ರಕ್ಕೆ ಇದ್ದರೆ, ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯಗಳನ್ನು ಕಾನೂನು ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಕೇಂದ್ರ ಪಟ್ಟಿಯಲ್ಲಿರುವಂತಹ ಒಂದು ವಿಷಯಗಳನ್ನು ಕಾನೂನು ಮಾಡುವಂತಹ ಅಧಿಕಾರ ಕೇಂದ್ರಕ್ಕಿದ್ದರೆ, ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯಗಳನ್ನು ಕಾನೂನು ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿದೆ. ಹಾಗೆ ಸಮವರ್ತಿ ಪಟ್ಟಿ ಅಂತಕ್ಕಂತಹ ಮೂರನೇ ಒಂದು ಪಟ್ಟಿ ಇದೆ. ಆ ಸಮವರ್ತಿ ಪಟ್ಟಿಯಲ್ಲಿರುವಂತಹ ವಿಷಯಗಳನ್ನು ಕಾನೂನು ಮಾಡುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕೂ ಇದೆ, ರಾಜ್ಯ ಸರ್ಕಾರಕ್ಕೂ ಕೂಡ ಇದೆ. ಹೀಗೆ ಈ ಯಾವ್ಯಾವ ವಿಷಯಗಳನ್ನು ಯಾರ್ಯಾರು ಕಾನೂನುಗಳನ್ನಾಗಿ ಮಾಡಬಹುದಾಗಿದೆ, ಯಾರು ಯಾವ ಕಾನೂನುಗಳನ್ನು ಮಾಡಲಿಕ್ಕೆ ಅಧಿಕಾರವನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಇಲ್ಲಿ ವಿಭಜನೆ ಮೂಲಕವಾಗಿ ತಿಳಿಸ್ಕೊಳ್ಳಲಾಗಿದೆ. ಸೊ ಅಂತಹ ಒಂದು ಅಧಿಕಾರದ ವಿಭಜನೆ ಅಂತಕ್ಕಂತಹ ವ್ಯವಸ್ಥೆಯನ್ನು ಈ ಒಂದು ಯಾವ ರಾಷ್ಟ್ರಗಳು ಸಂಯುಕ್ತ ವ್ಯವಸ್ಥೆಯ ರಾಷ್ಟ್ರಗಳು ಅಂತ ಕರೆಸ್ಕೊಳ್ತವೋ ಅಂತಹ ರಾಷ್ಟ್ರಗಳಲ್ಲಿ ಮಾತ್ರ ಇಂತಹ ಒಂದು ಅಧಿಕಾರದ ವಿಭಜನೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ಬೇರೆ ರಾಜ್ಯಗಳಲ್ಲಿ, ಬೇರೆ ರಾಷ್ಟ್ರಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದು. ಹಾಗೆ ಒಂದು ಮುಂದುವರಂತಹ ಒಂದು ಸಂಯುಕ್ತ ವ್ಯವಸ್ಥೆಯ ಲಕ್ಷಣ ಅಂದರೆ ಅನಮ್ಯ ಸಂವಿಧಾನ. ವಿಶ್ವದ ಎಲ್ಲ ರಾಷ್ಟ್ರಗಳು ಒಂದಲ್ಲ ಒಂದು ರೀತಿಯಂತಹ ಸಂವಿಧಾನವನ್ನು ಒಳಗೊಂಡಿರಲೇಬೇಕು. ಅದೇ ರೀತಿಯಾಗಿ ನಮ್ಮ ಭಾರತ ಕಿದ್ದ ಸಂವಿಧಾನವನ್ನ ಹೊಂದಿದೆ. ಅದರ ಜೊತೆಗೆ ನಮ್ಮ ಭಾರತ ಭಾಗಶಃ ನಮ್ಯ ಭಾಗಶಃ ಅನಮ್ಯ ಸಂವಿಧಾನವನ್ನು ಕೂಡ ಒಳಗೊಂಡಿದೆ. ನಮ್ಯ ಸಂವಿಧಾನ ಅಂದರೆ ಸಮಯಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಂತಹ ಒಂದು ಗುಣವನ್ನು ಹೊಂದಿರುವಂತಹ ಸಂವಿಧಾನವನ್ನು ನಮ್ಯ ಸಂವಿಧಾನ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ತಾ ಬರ್ತೀವಿ. ಅನಮ್ಯ ಸಂವಿಧಾನ ಅಂತ ಹೇಳಿದ್ರೆ ಇದೊಂದು ಕಠಿಣ ಸಂವಿಧಾನ, ಇಲ್ಲಿ ಸಮಯಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ಹೊಂದಿಕೊಳ್ಳುವಂತಹ ಗುಣ ಇದ್ರೂ ಕೂಡ ಅದು ಕಠಿಣ ಮಾರ್ಗವನ್ನು ಅನುಸರಿಸುತ್ತೆ. ಅಂತಹ ಒಂದು ಸಂವಿಧಾನವನ್ನು ಅನಮ್ಯ ಸಂವಿಧಾನ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ತಾ ಬರ್ತೀವಿ. ನಮ್ಮ ಭಾರತದ ಸಂವಿಧಾನ ಭಾಗಶಃ ನಮ್ಯ ಭಾಗಶಃ ಅನಮ್ಯ ಸಂವಿಧಾನವಾಗಿ ಗೋಚರ ಆಗ್ತದೆ. ಈ ಅನಮ್ಯ ಸಂವಿಧಾನವು ಸಂಯುಕ್ತ ಪದ್ಧತಿಯ ಒಂದು ಮತ್ತೊಂದು ಲಕ್ಷಣವಾಗಿದೆ. ಭಾರತ ಸಂವಿಧಾನದ ಕೆಲವೊಂದು ಭಾಗಗಳನ್ನು ವಿಶೇಷ ವಿಧಾನದಿಂದ ಮಾತ್ರ ತಿದ್ದುಪಡಿ ಮಾಡಲು ಸಾಧ್ಯವಿದೆ. ಭಾರತ ಸಂವಿಧಾನದ ಕೆಲವೊಂದು ಭಾಗಗಳನ್ನು, ಕೆಲವೊಂದು ಪ್ರಮುಖವಾದಂತಹ ಭಾಗಗಳನ್ನು ಮಾತ್ರ ವಿಶೇಷವಾದಂತಹ ವಿಧಾನದಿಂದ ಮಾತ್ರ ತಿದ್ದುಪಡಿ ಮಾಡಬೇಕಾಗತ್ತೆ. ಅವನ್ನ ಸಾಮಾನ್ಯ ಮಾರ್ಗಗಳ ಮೂಲಕವಾಗಿ ತಿದ್ದುಪಡಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ವಿಶೇಷ ಮಾರ್ಗಗಳಲ್ಲೇ ತಿದ್ದುಪಡಿ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗಬೇಕಾಗತ್ತೆ. ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳನ್ನು ರೂಪಿಸಬೇಕಾದ್ರೆ, ಹಾಗೆ ರಾಷ್ಟ್ರಾಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂತೆ ನಿಯಮಗಳನ್ನು ರೂಪಿಸಬೇಕಾದ್ರೆ, ನ್ಯಾಯಾಂಗದ ರಚನೆಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರಚನೆ ಮಾಡಬೇಕಾದ್ರೆ, ಹಾಗೆ ಇಂತಹ ಒಂದು ರಾಷ್ಟ್ರೀಯ ಮಹತ್ವ ಪಡೆದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ಅಥವಾ ತಿದ್ದುಪಡಿಗಳನ್ನು ಅಥವಾ ಬದಲಾವಣೆಗಳನ್ನು ಮಾಡಬೇಕಾದ್ರೆ ಅಂತಹ ಸಂದರ್ಭಗಳಲ್ಲಿ ಕೆಲವೊಂದು ವಿಶೇಷ ಕ್ರಮಗಳನ್ನು ಅನುಸರಿಸುವುದರ ಮೂಲಕವಾಗಿ ತಿದ್ದುಪಡಿಯನ್ನು ಮಾಡಬೇಕಾಗತ್ತೆ. ಇಂತಹ ಒಂದು ಸಂದರ್ಭಗಳನ್ನು ನಾವು ಅನಮ್ಯ ಸಂವಿಧಾನ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ತಾ ಬರ್ತೀವಿ. ಹೀಗೆ ಅನಮ್ಯ ಸಂವಿಧಾನ ಅಂತಕ್ಕಂತಹ ಒಂದು ಅಂಶನೂ ಕೂಡ ಈ ಸಂಯುಕ್ತ ವ್ಯವಸ್ಥೆಯ ಒಂದು ಮತ್ತೊಂದು ಲಕ್ಷಣ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಹಾಗೆ ಮುಂದುವರೆದು ನೋಡುವಂತಹ ಮತ್ತೊಂದು ಸಂಯುಕ್ತ ವ್ಯವಸ್ಥೆಯ ಲಕ್ಷಣ ಅಂದರೆ ಸ್ವತಂತ್ರ ನ್ಯಾಯಾಂಗ. ಯಾವ ರಾಷ್ಟ್ರ ನ್ಯಾಯಾಂಗಕ್ಕೆ ಸ್ವತಂತ್ರತೆಯನ್ನು ಅಥವಾ ಸ್ವತಂತ್ರ ನ್ಯಾಯಾಂಗವನ್ನು ಹೊಂದಿರುತ್ತೋ ಅಂತಹ ರಾಷ್ಟ್ರ ಒಂದು ಸಂಯುಕ್ತ ರಾಷ್ಟ್ರವಾಗಿ ಅಥವಾ ಶ್ರೇಷ್ಠ ವ್ಯವಸ್ಥೆಯನ್ನು ಒಳಗೊಂಡಿದೆ ಅಂತಕ್ಕಂಥ ಅರ್ಥಗಳಲ್ಲಿ ಹೇಳ್ಬೋದಾಗುತ್ತೆ. ಯಾವ ರಾಷ್ಟ್ರ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿರಲ್ವೋ ಅಂತಹ ರಾಷ್ಟ್ರದಲ್ಲಿ ಅರಾಜಕತೆ, ದಬ್ಬಾಳಿಕೆ, ನಿರಂಕುಶ ಪ್ರಭುತ್ವ ಇದೆಲ್ಲ ಹೆಚ್ಚು ತಾಂಡವವಾಡುತ್ತೆ ಅಂತಕ್ಕಂಥ ಅರ್ಥ ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಈ ಸಂಯುಕ್ತ ವ್ಯವಸ್ಥೆಯಲ್ಲಿ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಗೆ ಬಹಳ ಉತ್ತಮವಾದಂತಹ ಒಂದು ಸನ್ನಿವೇಶವನ್ನು ಕಲ್ಪಿಸಿಕೊಟ್ಟಿರಲಾಗುತ್ತೆ. ಸಂಯುಕ್ತ ಪದ್ಧತಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಉದ್ಭವಿಸಬಹುದಾದಂತಹ ವಿವಾದಗಳನ್ನು ಇತ್ಯರ್ಥಗೊಳಿಸಲು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯ ಅವಶ್ಯಕತೆ ತುಂಬ ಅಗತ್ಯವಾಗಿರುತ್ತದೆ. ಅಂತಹ ಒಂದು ವಿವಾದಗಳನ್ನು, ಗೊಂದಲಗಳನ್ನು, ಸಮಸ್ಯೆಗಳನ್ನು ಇಂತಹ ಒಂದು ನ್ಯಾಯಾಂಗದ ಮೂಲಕವಾಗಿ ಬಗೆಹರಿಸಿಕೊಳ್ಳುವ ಮೂಲಕ ದೇಶದ ಅಭಿವೃದ್ಧಿಗೆ ಪೂರಕವಾದಂತಹ ವಾತಾವರಣವನ್ನು ಈ ಸ್ವತಂತ್ರವಾದಂತಹ ನ್ಯಾಯಾಂಗ ವ್ಯವಸ್ಥೆ ಕಲ್ಪಿಸಿಕೊಡ್ತಾ ಹೋಗುತ್ತೆ. ನಮ್ಮ ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಈ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದೆ. ಈ ಸ್ವತಂತ್ರವಾದಂತಹ ನ್ಯಾಯಾಂಗ ಶಾಸಕಾಂಗ ಅಥವಾ ಕಾರ್ಯಾಂಗ ಅಥವಾ ಬೇರೊಂದು ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಂತಹ ಗೊಂದಲಗಳು, ವಿವಾದಗಳು, ಬಿಕ್ಕಟ್ಟುಗಳು ಉದ್ಭವವಾದರೆ ಅಂತಹ ಸಂದರ್ಭಗಳಲ್ಲಿ ಈ ನ್ಯಾಯಾಂಗ ಕ್ರಿಯಾಶೀಲವಾಗಿ ತನ್ನ ಒಂದು ಕಾರ್ಯವನ್ನು ನಿಭಾಯಿಸ್ತಾ ಹೋಗುತ್ತೆ, ತನ್ನ ಪ್ರಭಾವವನ್ನು ಇದು ಬೀರ್ತಾ ಹೋಗುತ್ತೆ. ಈ ಸ್ವತಂತ್ರವಾದಂತಹ ನ್ಯಾಯಾಂಗ ಇಲ್ಲ ಅಂದರೆ ಅಂತಹ ಒಂದು ವಿವಾದಗಳನ್ನು, ಬಿಕ್ಕಟ್ಟುಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಕಾರ್ಯವನ್ನು ನಮ್ಮ ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈ ಕಾರ್ಯವನ್ನು ಮಾಡೋದ್ರ ಮೂಲಕವಾಗಿ ಭಾರತದ ಒಂದು ವ್ಯವಸ್ಥೆಯನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯು ಸಂಯುಕ್ತ ವ್ಯವಸ್ಥೆಯ ಲಕ್ಷಣವಾಗಿ ಗೋಚರ ಆಗಿ ಭಾರತವನ್ನು ಶ್ರೇಷ್ಠತೆಯತ್ತ ಕೊಂಡೊಯ್ಯುವಂತಹ ಕಾರ್ಯವನ್ನು ಮಾಡ್ತಾ ಇದೆ. ಇದು ಕೂಡ ಒಂದು ಸಂಯುಕ್ತ ವ್ಯವಸ್ಥೆಯ ಮತ್ತೊಂದು ಲಕ್ಷಣವಾಗಿ ನಾವು ಗಮನಿಸಬಹುದು. ಮುಂದುವರೆದು ನೋಡುವಂತಹ ಮತ್ತೊಂದು ರೀತಿಯಂತಹ ಒಂದು ಸಂಯುಕ್ತ ವ್ಯವಸ್ಥೆಯ ಲಕ್ಷಣ ಅಂದರೆ ಸಂವಿಧಾನದ ಪಾರಮ್ಯತೆ ಅಥವಾ ಸಂವಿಧಾನದ ಶ್ರೇಷ್ಠತೆ ಅಥವಾ ಕಾನೂನಿನ ಶ್ರೇಷ್ಠತೆ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ತಾ ಬರ್ತೀವಿ. ವಿಶ್ವದ ಇತರೆ ಸಂಯುಕ್ತ ವ್ಯವಸ್ಥೆಯನ್ನು ಹೊಂದಿರುವಂತಹ ರಾಷ್ಟ್ರಗಳಂತೆ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲೂ ಸಂವಿಧಾನದ ಪಾರಮ್ಯತೆಯನ್ನು, ಸಂವಿಧಾನದ ಶ್ರೇಷ್ಠತೆಯನ್ನು ನಾವು ಕಾಣಬಹುದು. ಸಾಮಾನ್ಯವಾಗಿ ವಿಶ್ವದ ಎಲ್ಲ ರಾಷ್ಟ್ರಗಳೂ ಕೂಡ ಸಂವಿಧಾನದ ಶ್ರೇಷ್ಠತೆಯನ್ನು, ಸಂವಿಧಾನಕ್ಕೆ ಗೌರವವನ್ನು, ಸಂವಿಧಾನಕ್ಕೆ ಮನ್ನಣೆಯನ್ನು ಕೊಡುವಂತಹ ಒಂದು ಕೆಲಸವನ್ನು ಅವು ಮಾಡೇ ಮಾಡಿ. ಅದೇ ರೀತಿಯಾಗಿ ಭಾರತವೂ ಕೂಡ ಈ ಸಂವಿಧಾನದ ಶ್ರೇಷ್ಠತೆಯನ್ನು ಹೊಂದಿ ಭಾರತದಲ್ಲಿರ್ತಕ್ಕಂತಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಂದು ಅಧಿಕಾರದ ವಿಭಜನೆ ಆಗಲಿ, ಭಾರತದ ಒಂದು ಯಾವುದೇ ಒಂದು ಸಮಸ್ಯೆಗಳಾಗಲಿ, ಗೊಂದಲಗಳಾಗಲಿ, ಅವೆಲ್ಲವನ್ನೂ ಕೂಡ ಕಾನೂನಿಗೆ ಅನುಗುಣವಾಗಿಯೇ, ಸಂವಿಧಾನಕ್ಕೆ ಬದ್ಧವಾಗಿಯೇ ಇತ್ಯರ್ಥಪಡಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತವೆ. ಹಾಗೆ ಕೇಂದ್ರ ಹಾಗೂ ರಾಜ್ಯಗಳ ನಡುವಣ ಅಧಿಕಾರದ ವಿಭಜನೆಯೂ ಕೂಡ ಸಂವಿಧಾನ ಬದ್ಧತೆಯಲ್ಲೇ ನಡೆಯುತ್ತದೆ. ಕೇಂದ್ರ ಹಾಗೂ ರಾಜ್ಯಗಳ ನಡುವಣ ಅಧಿಕಾರದ ವಿಭಜನೆಯೂ ಕೂಡ ಸಂವಿಧಾನ ಬದ್ಧತೆಯನ್ನು ಹೊಂದಿರುತ್ತೆ. ಸಂವಿಧಾನ ಬದ್ಧವಾಗಿಯೇ ಅಧಿಕಾರದ ಹಂಚಿಕೆಯಾಗಿರ್ತಕ್ಕಂತಹ ಅಂಶ ನಮಗೆ ಇಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಅದರ ಜೊತೆಗೆ ಸಂವಿಧಾನದ ವ್ಯಾಪ್ತಿಯನ್ನು ಉಲ್ಲಂಘಿಸುವಂತಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾನೂನುಗಳನ್ನು, ಆಜ್ಞೆಗಳನ್ನು ಹಾಗೂ ನಿರ್ಧಾರಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನ ಬಾಹಿರ ಹಾಗೂ ಅಸಿಂಧು ಎಂದು ಘೋಷಿಸುವಂತಹ ಒಂದು ಅಧಿಕಾರವನ್ನು ಕೂಡ ಹೊಂದಿದೆ. ಸಂವಿಧಾನದ ವ್ಯಾಪ್ತಿಯನ್ನು ಉಲ್ಲಂಘಿಸುವಂತಹ ಒಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾನೂನುಗಳನ್ನು, ಆಜ್ಞೆಗಳನ್ನು ಹಾಗೂ ನಿರ್ಧಾರಗಳನ್ನು ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನ ಬಾಹಿರ ಅಂತಕ್ಕಂತಹ ಅರ್ಥಗಳಲ್ಲಿ ಹಾಗೂ ಅವೆಲ್ಲವೂ ಕೂಡ ಅಸಿಂಧು ಅಂತಕ್ಕಂತಹ ಅರ್ಥಗಳಲ್ಲಿ ಘೋಷಣೆ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಹೀಗೆ ಇದು ಭಾರತದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗಿಂತ ಸಂವಿಧಾನವೇ ಶ್ರೇಷ್ಠ ಅಂತಕ್ಕಂತಹ ಅರ್ಥಗಳಲ್ಲಿ ತೋರ್ಪಡಿಸುವಂತಹ ಕಾರ್ಯವನ್ನು ಮಾಡುತ್ತೆ. ಭಾರತದ ಯಾವುದೇ ಒಬ್ಬ ಪ್ರಜೆಯಾಗಲಿ, ಭಾರತದ ಯಾವುದೇ ಒಬ್ಬ ಜನಪ್ರತಿನಿಧಿಯಾಗಲಿ, ಭಾರತದ ಯಾವುದೇ ಒಬ್ಬ ಸರ್ಕಾರಿ ನೌಕರನಾಗಲಿ, ಯಾರೇ ಆಗಲಿ, ಅವರೆಲ್ಲರೂ ಕೂಡ ಸಂವಿಧಾನ ಬದ್ಧವಾಗಿಯೇ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು, ಕರ್ತವ್ಯವನ್ನು ನಿರ್ವಹಿಸಬೇಕು, ಗೌರವವನ್ನು ಕೊಡಬೇಕು ಅನ್ನುವಂತಹ ಒಂದು ವಿಷಯವನ್ನು ತಿಳಿಸಲಾಗುತ್ತೆ. ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ ಸಂವಿಧಾನದ ಶ್ರೇಷ್ಠತೆ, ಸಂವಿಧಾನದ ಪಾರಮ್ಯತೆ ಅಥವಾ ಕಾನೂನಿನ ಶ್ರೇಷ್ಠತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಇಂತಹ ಶ್ರೇಷ್ಠತೆ ಅಥವಾ ಸಂವಿಧಾನದ ಶ್ರೇಷ್ಠತೆ ಸಂಯುಕ್ತ ವ್ಯವಸ್ಥೆಯ ಒಂದು ಲಕ್ಷಣವಾಗಿ ನಾವು ಕಾಣ್ಬೋದಾಗಿದೆ. ಈ ಒಂದು ಅಂಶವನ್ನು ನಮ್ಮ ಭಾರತ ಸಂವಿಧಾನ ಒಳಗೊಂಡಿರೋದ್ರಿಂದ ನಮ್ಮ ಭಾರತವನ್ನು ಸಂಯುಕ್ತ ವ್ಯವಸ್ಥೆಯ ಆಡಳಿತ ಪದ್ಧತಿ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಹಾಗೆ ಮುಂದುವರೆದು ನೋಡ್ತಕ್ಕಂತಹ ಮತ್ತೊಂದು ರೀತಿಯಂತಹ ಸಂಯುಕ್ತ ವ್ಯವಸ್ಥೆಯ ಪದ್ಧತಿಯ ಲಕ್ಷಣ ಅಂದರೆ ದ್ವಿಸದನ ಶಾಸಕಾಂಗ ಪದ್ಧತಿ. ದ್ವಿಸದನ ಸಂಯುಕ್ತ ಪದ್ಧತಿಯು ಅಸ್ತಿತ್ವದಲ್ಲಿರುವಂತಹ ಯಾವುದೇ ರಾಷ್ಟ್ರಗಳಲ್ಲಾದರೂ ಕೂಡ ಅಲ್ಲಿ ದ್ವಿಸದನ ಪದ್ಧತಿಗಳನ್ನು ಕಾಣಬಹುದಾಗಿದೆ. ಅದೇ ರೀತಿ ಭಾರತದಲ್ಲೂ ಕೂಡ ಈ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ನಾವು ಕಾಣ್ತಾ ಬರ್ತೀವಿ. ನಮ್ಮ ಶಾಸಕಾಂಗವಾದಂತಹ ಸಂಸತ್ತು ಲೋಕಸಭೆ ಮತ್ತು ರಾಜ್ಯಸಭೆಗಳೆಂಬ ಎರಡು ಸದನಗಳನ್ನು ಹೊಂದಿದೆ. ಈ ಲೋಕಸಭೆಯನ್ನು ಕೆಳಮನೆ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಿದ್ರೆ, ರಾಜ್ಯಸಭೆಯನ್ನು ಮೇಲ್ಮನೆ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ತಾ ಬರ್ತೀವಿ. ಲೋಕಸಭೆಯು ಜನತೆಯನ್ನು ಪ್ರತಿನಿಧಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರೆ, ಮೇಲ್ಮನೆಯು ರಾಜ್ಯಗಳನ್ನು ಪ್ರತಿನಿಧಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಹೀಗೆ ನಮ್ಮ ಒಂದು ಶಾಸಕಾಂಗ ವ್ಯವಸ್ಥೆಯಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿ ಅಸ್ತಿತ್ವದಲ್ಲಿರುವಂತಹ ಸಂದರ್ಭಗಳನ್ನು ಕಾಣ್ತಾ ಬರ್ತೀವಿ. ಕೇಂದ್ರ ಶಾಸಕಾಂಗದಲ್ಲಿ ಮಾತ್ರ ದ್ವಿಸದನ ಪದ್ಧತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ರಾಜ್ಯಗಳಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ. ನಮ್ಮ ಭಾರತದ ಕೇಂದ್ರ ಶಾಸಕಾಂಗಗಳಲ್ಲಷ್ಟೇ ಅಲ್ಲದೆ ರಾಜ್ಯಗಳ ಹಂತಗಳಲ್ಲೂ ಕೂಡ ದ್ವಿಸದನ ಶಾಸಕಾಂಗ ಪದ್ಧತಿಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಹೀಗೆ ದ್ವಿಸದನ ಶಾಸಕಾಂಗ ಪದ್ಧತಿ ಕೂಡ ಭಾರತದ ಸಂಯುಕ್ತ ಪದ್ಧತಿಯ, ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳಲ್ಲಿ ಬಹಳ ಪ್ರಮುಖವಾದಂತಹ ಮತ್ತೊಂದು ಲಕ್ಷಣವಾಗಿ ಗಮನಿಸಬಹುದಾಗಿದೆ. ಇಂತಹ ದ್ವಿಸದನ ಶಾಸಕಾಂಗ ಪದ್ಧತಿಗಳನ್ನು ಕೇವಲ ಸಂಯುಕ್ತ ಪದ್ಧತಿಯನ್ನು ಒಳಗೊಂಡಿರ್ತಕ್ಕಂತಹ ರಾಷ್ಟ್ರಗಳಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಇದೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಒಂದು ವ್ಯವಸ್ಥೆಯ ರಾಷ್ಟ್ರಗಳಲ್ಲಿ ಅಂತಹ ದ್ವಿಸದನ ಪದ್ಧತಿಗಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಮಾತುಗಳನ್ನು ಹೇಳ್ತಾ, ಇಲ್ಲಿವರೆಗೂ ಭಾರತ ಸಂವಿಧಾನದ ಏಕಾತ್ಮಕ ಮತ್ತು ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳ ಬಗ್ಗೆ ಹೆಚ್ಚು ಮಾಹಿತಿಗಳನ್ನು ಆಲಿಸಿದಂತಹ ತಮ್ಮೆಲ್ಲರೂ ಕೂಡ ಆತ್ಮೀಯವಂತಹ ಒಂದು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಅವಧಿಗಳನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಇದಾಗಿದೆ. ತಮ್ಮೆಲ್ಲರಿಗೂ ಇಲ್ಲಿವರೆಗೂ ಕೇಳಿದಂತಹ ವಿಷಯಗಳು ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತಕ್ಕಂತಹ ಒಂದು ಭಾವದಲ್ಲಿ ನಾವೆಲ್ಲ ಭಾವಿಸ್ತಾ, ಇದೇ ರೀತಿಯಾಗಿ ಮುಂದೆಯೂ ಕೂಡ ಈ ವಿಷಯಗಳನ್ನು ತಿಳಿತಿರಂತಕ್ಕಂತಹ ಒಂದು ಅರ್ಥಗಳಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಒಂದು ಸಂದರ್ಭ. ತಮ್ಮೆಲ್ಲರೂ ಕೂಡ ಆತ್ಮೀಯವಂತಹ ಧನ್ಯವಾದಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಸಹಾಯಕ ಪ್ರಾಧ್ಯಾಪಕರಾದ ನರೇಂದ್ರ ಬಾಬು. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ನಂದಿನಿ ಜಿಆರ್.